ஜெயதி ஹரேர சிந்தியா சர்வதேவைக்க வந்தியா பரமகுருரபீஷ்டா வாப்திதர் சஜ்ஜனானாம் நிகில குணகணார்னோ நித்ய நிர்முக்த தோஷா சரசிஜனைனோ சௌ ஸ்ரீபதிர் மானதோனஹா ஜெய்த்யஜோ அகண்ட குணோர் மண்டல சதோதிதோ ஜானமரீச்சி மாலி சபக்த ஹார்தோச்ச சந்தமோ நிகந்தா வியாசாவதாரோ ஹரிராத்ம பாஸ்கரா ஜெய்த்யஜோ அக்ஷீண சுகாத்ம பிம்ப ஸ்வைஸ்வர்ய காந்தி பிரதத சதோதித சபக்த சந்தாப துரிஷ்டஹந்தா ராமாவதாரோ ஹரிரீஷ சந்திரமஹா ஜெய்த்ய சங்கியோர் பலாம்பபூரோ குணோச்ச ரத்னாகர ஆத்மவைபவ சதா சதாத்மக்ய நதீ விராப்பியா கிருஷ்ணாவதாரோ ஹரிரேக சாகர எதிதம் தவ பக்தானாம் அஸ்மாக்கம் நிருஹரே ஹரே ததாசு காரியம் காரியஜ்ய பிரளயர்காயித பிரப ஹரிகதாமிருத சார குருகள கருணதிந்தா பணித்து கேளுவே பரம பகவத் பக்தரிதனாதரதி கேளுவது ஆதரதி கேளுவது. இல்லி நாவு நாடி பிரகரண சந்தியல்லி 26th பத்திய நோட்டா பந்திதீவி. இல்லி லவண மிஸ்ரித அது அது நாவு ஸ்வேதக்கேத்து ಇನ್ಸಿಡೆಂಟ್ ಅಂತ ಅದು ಚಂದಾಗೆ ನೋಡಿದೀವಿ. ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಲವಣ ಮಿಶ್ರಿತ ಜಲವು ತೋರ್ಪುದು ಲವಣ ಲವಣದ ಉಪಾದಿಯಲ್ಲಿ ಜಿಹ್ವೆಗೆ ವಿವರಗೈಸಲು ಶಕ್ಯವಾಗುವುದೇ ನೋಳ್ಪರಿಗೆ ನೋಳ್ಪರಿಗೆ ಆಗೋದ್ರೆ ಅದು ನೋಡಿದೆ. ಸ್ವವಶ ವ್ಯಾಪಿ ಸ್ವವಶ ಇದು ನಾವು ನೋಡಿದ್ದೀವಿ. ಸ್ವವಶ ಅಂದ್ರೆ ಸ್ವ ಅಂದ್ರೆ ಭಗವಂತ, ಸ್ವತಂತ್ರನಾದಂತ ಭಗವಂತ ಅವನ ವಶದಲ್ಲಿ ಇರುವ ಸ್ವವಶ ದೇವರು ಇದು ಎಲ್ಲ ನಾವು ಎಲ್ಲರೂ ದೇವರ ವಶದಲ್ಲಿ ಇದ್ದೀವಿ ಎಂಬುದು ನೋಡಿದ್ದೀವಿ. ಇಲ್ಲಿ ದೇವರು ಯಾರ ವಶದಲ್ಲಿ ಇದ್ದಾನೆ ಅಂದ್ರೆ ಸ್ವವಶ, ಅವನು ತನ್ನ ವಶದಲ್ಲಿ ತಾನೇ ಇರುವವನು ಅಂತ ಹೇಳ್ತಾರೆ. ತನ್ನ ವಶದಲ್ಲಿ ತಾನೇ ಇರುವ ಅಂದ್ರೆ ದೇವರು ಅಂದ್ರೆ ಇಲ್ಲಿ ಒಂದು ನಾವು ಇದು ಹೇಳ್ತಾ ಬರ್ತೀವಿ, ಅವನು ದೇವರಿಗೇನು ಜೀವ ಅಂದ್ರೆ ಜೀವ ಅದು ದೇವರಿಗೇನು ಅವನದ್ದೇ ಆದ ಲಕ್ಷಣಗಳು ಇರುವಂತಹದ್ದು. ವಶದಲ್ಲಿ ದೇವರಿಗೇನೋ ಒಂದು ಇಚ್ಛೆ, ದೇವರ ಇಚ್ಛೆ ಅಂತ ನಾವು ಹೇಳ್ತೀವಿ. ದೇವರ ಇಚ್ಛೆ ಇದೆ, ದೇವರ ಇಚ್ಛೆ ಹೇಗಿದೆ ಅಂದ್ರೆ ತನ್ನ ವಶದಲ್ಲಿ ತಾನೇ, ಅಂದ್ರೆ ಅವನಿಗೆ ಯಾರು ನಾಸರ ಇಲ್ಲ, ಅವನೇ ಈ ತರ ಮಾಡಬೇಕು ಎಂಬ ಒಂದು ಸಂಕಲ್ಪ, ಸತ್ಯ ಸಂಕಲ್ಪ ಅದು ಅನಾದಿಯಾಗಿ ಇರುವಂತದ್ದು. ಸೊ ತನ್ನ ವಶದಲ್ಲಿ ತಾನೇ ಇರ್ತಾನೆ ಅಂದ್ರೆ ಹೀ ಸ್ವತಂತ್ರ ಅಂತಾನೆ ಅರ್ಥ. ಅವನು ಸ್ವತಂತ್ರನಾದವನು ವ್ಯಾಪಿ ಅದು ನೋಡಿದ್ರೆ ಅವನೇ ಎಲ್ಲ ಕಡೆನೂ ವ್ಯಾಪ್ತನಾಗಿದ್ದಾನೆ. ಸೊ ಇಲ್ಲಿ ವ್ಯಾಪ್ತನಾಗಿದ್ದಾನೆ ಅಂದ್ರೆ ನೋಡ್ತೀವಿ ಚರ ವಸ್ತುಗಳು ಆಚರ ವಸ್ತುಗಳಲ್ಲಿ ಎಲ್ಲರಲ್ಲಿ ಇದ್ದು ಇಷ್ಟು ತನಕ ನೋಡ್ತಾ ಬಂದಿದ್ದೀವಿ. ಅದು ಮಾತ್ರ ಇಲ್ಲ, ಸ್ವವಶ ವ್ಯಾಪಿ ಎನಿಸಿ ಲಕ್ಷ್ಮೀ ಧವ ಅವನು ಹೇಗಿದ್ದಾನೆ ಅಂದ್ರೆ ಲಕ್ಷ್ಮೀ ಧವ ಲಕ್ಷ್ಮಿಯ ಪತಿಯಾಗಿದ್ದಾನೆ. ಅಲ್ಲಿನೂ ವ್ಯಾಪ್ತಿಯನ್ನ ತರ್ತಾನೆ ಲಕ್ಷ್ಮೀ ಪತಿ ಅಂದ್ರೆ ಇದು ಲಕ್ಷ್ಮೀ ಧವ ಆರ್ ಲಕ್ಷ್ಮೀ ಅಂತ ಕರೆ. ಇದು ಲಕ್ಷ್ಮೀ ಎಂಬೋ ಶಬ್ದವನ್ನ ಮಾತ್ರ ತಕೊಂಡ ಲಕ್ಷ್ಮೀ ಆಮೇಲೆ ಧವ ಅಂತ ಹೀಗೆ ತಕೊಂಡ ಲಕ್ಷ್ಮೀ ಎಂಬೋ ಶಬ್ದ ಯಾವುದನ್ನ ಹೇಳದಂದ್ರೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತದ್ದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಗೆ ಯಾವಾಗ್ಲೂ ನಾವು ಶುಕ್ರವಾರ ಪೂಜೆ ಮಾಡ್ತೀವಿ, ಲಕ್ಷ್ಮೀ ಪೂಜೆ ಜಾಸ್ತಿ ನಾವು ಮಾಡ್ತೀವಿ. ಸೊ ಈ ಲಕ್ಷ್ಮೀ ಪೂಜೆ ಮಾಡುವಾಗ ನಾವು ಏನ್ ಚಿಂತನೆ ಲಕ್ಷ್ಮೀ ತಾಯಿ ಅಷ್ಟೇ ನಿಂತು ಬಿಡ್ತೀವಿ, ಲಕ್ಷ್ಮೀ ಎಲ್ಲವನ್ನು ಕೊಡ್ತೇವೆ ಇಷ್ಟೇ ನಿಂತು ಬಿಡ್ತೀವಿ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ಲಕ್ಷ್ಮೀ ಎಂಬುದು ಭಗವಂತನ ಹೆಸರು, ಇವನ್ ಲಕ್ಷ್ಮೀ ಶಬ್ದವು ಭಗವಂತ ಹೆಸರಾಗಿದೆ. ಸೊ ಇವಾಗ ಏನಾಯ್ತು, ಸ್ವವಶ ವ್ಯಾಪಿ ಎನಿಸಿ ಲಕ್ಷ್ಮೀ ಧವ, ಇಲ್ಲಿ ಲಕ್ಷ್ಮೀ ಧವ ಎರಡು ಬರುತ್ತೆ. ಲಕ್ಷ್ಮೀ ಎಂಬುದಕ್ಕೆ ಏನರ್ಥ ಅಂದ್ರೆ ಒಂದು ನಮ್ಗೆ ಗೊತ್ತು, ಎಲ್ಲರಲ್ಲಿನೂ ಅವನೇ ಬಿಂಬರೂಪನಾಗಿದ್ದಾನೆ ಅಂದ್ರೆ ಲಕ್ಷ್ಮೀಗೇನು ಸ್ವತಂತ್ರ ಇಲ್ಲ, ಸ್ವವಶ ಇವನು ಅಂದ್ರೆ ಲಕ್ಷ್ಮೀಗೆ ಒಡೆಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲಕ್ಷ್ಮಿಯಲ್ಲಿ ದೇವರು ಇದ್ದಾನ ಅಲ್ಲವೋ, ಇದ್ದಾನ ಆಫ್ಕೋರ್ಸ್, ಲಕ್ಷ್ಮಿಯಲ್ಲಿನೂ ಅವನು ವ್ಯಾಪಿಸಿಕೊಂಡಿದ್ದಾನೆ, ಎಲ್ಲ ಕಂಪ್ಲೀಟ್ ಆಗ ಪರ್ವೇಡ್ ಆಗಿ ಇದ್ದಾನೆ. ಹೇಗಿದ್ದಾನೆ ಲಕ್ಷ್ಮಿಯಲ್ಲಿ ಯಾವ ರೂಪದಿಂದ ಇದ್ದಾನ ಅವನು ಅಂದ್ರೆ ಹೇಳ್ತಾರೆ ನಮ್ಗೆ ಅದು ಗೊತ್ತು. ಲಕ್ಷ್ಮಿಯಲ್ಲಿ ಲಕ್ಷ್ಮೀನಾಥ ನಾಮ ತದ್ರೂಪ ಅಂತ ನಮ್ಗೆ ಗೊತ್ತು. ಸೊ ಲಕ್ಷ್ಮಿಯಲ್ಲಿ ಲಕ್ಷ್ಮೀ ನಾಮದಿಂದ ಅಂದ್ರೆ ಲಕ್ಷ್ಮೀ ಎಂಬುದು ಸ್ತ್ರೀಲಿಂಗ ಶಬ್ದನೇ ಆಗತ್ತೆ. ಸೊ ಆ ಸ್ತ್ರೀ ರೂಪದಿಂದ ಇದ್ದಾನೆ, ಸ್ತ್ರೀ ರೂಪದಿಂದ ಲಕ್ಷ್ಮಿಯಲ್ಲಿ ಇದ್ದಾನೆ. ಅದು ಹೇಳುವಾಗ ಋಗ್ವೇದದಲ್ಲಿ ಇದು ಇನ್ನೂ ಸ್ಪಷ್ಟ ಇದನ್ನ ಮಾಡ್ತಾರೆ. ಋಗ್ವೇದದಲ್ಲಿ ಹೇಳುವಾಗ ಹೇಳ್ತಾರೆ ಲಕ್ಷ್ಮಿಯಲ್ಲಿ ಇರುವಂತ ರೂಪ ಯಾವುದು, ಸ್ತ್ರೀ ರೂಪವಾದ ಲಕ್ಷ್ಮಿ ಅಷ್ಟೇ ನಿಲ್ತೀವಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸ್ತ್ರೀ ರೂಪಶ್ಚೈವ ಪುಂ ರೂಪೋ ಭಗವಾನ್ ಅಂದ್ರೆ ಸ್ತ್ರೀ ರೂಪದಿಂದ ಕೂಡಿರುವಂತ ಪುರುಷ ರೂಪ ಭಗವಂತ ಅಂದ್ರೆ ನಾವು ಸ್ತ್ರೀಯರಲ್ಲಿ ಅಂದ್ರೆ ಲಕ್ಷ್ಮಿ ಎಂಬ ರೂಪ ಭಗವಂತನದು ಯಾವ್ದಿದೆ ಅಂದ್ರೆ ಅವನ ಅನಂತ ರೂಪವೂ ಇದೆ ಅಲ್ಲಿ. ಯಾಕೆಂದ್ರೆ ಲಕ್ಷ್ಮೀ ದೇವಿ ಅವಳು ಆ ಬ್ರಹ್ಮನನ್ನು ನಿಯಮನ ಮಾಡ್ತಾಳೆ, ಅವಳು ನಾರಾಯಣನ್ನೇ ಮಾಡ್ತಾನೆ. ಸೊ ಅವಳಲ್ಲಿ ಹೇಗಿರುತ್ತೆ ಅಂದ್ರೆ, ಸ್ತ್ರೀ ರೂಪಶ್ಚೈವ ಪುಂರೂಪೋ ಭಗವಾನ್, ಸ್ತ್ರೀ ರೂಪದಿಂದ ಕೂಡಿರುವಂತ ಪುರುಷ ರೂಪದಿಂದ ಇದ್ದಾನೆ. ಅಂದ್ರೆ ಸ್ತ್ರೀ ರೂಪ ಮಾತ್ರವೇ ಅಲ್ಲಿ ಇಲ್ಲ, ಅವನ ಅನೇಕ ರೂಪಗಳು, ಪುರುಷ ರೂಪವೂ ಇದೆ ಸ್ತ್ರೀ ರೂಪವೂ ಇದೆ. ಸೊ ಯಾವ ಯಾವಾಗ ಯಾವ ಕಾರ್ಯ ಮಾಡಬೇಕು ಹಾಗೆ ಅಷ್ಟೇ ಅರ್ಥ ಇಲ್ಲ, ಸ್ತ್ರೀ ರೂಪ ಮಾತ್ರ ಅರ್ಥ ಇಲ್ಲ. ಆ ಲಕ್ಷ್ಮಿ ಎಂಬುವ ಶಬ್ದಕ್ಕೆ ಲಕ್ಷತೆ, ದೃಶ್ಯತೆ, ಜ್ಞಾಯತೆ ಅಂತ ಅಂದ್ರೆ ಏನು, ಲಕ್ಷ ನಾವು ಹೇಳ್ತೇವೆ ಲಕ್ಷ ಕೊಟ್ಟು ಓದು, ಲಕ್ಷ ಇಡು ಅಂದ್ರೆ ಬಿ ವೆರಿ ಕೇರ್ಫುಲ್, ಚಂದಾಗೆ ನೋಡು, ಅದು ನೋಟಕ್ಕೆ ಚಂದಾಗೆ ಮನಸ್ಸಿಟ್ಟು ನೋಡು, ಆದರದಿ ನೋಡು ಅಂತ ನಮ್ಗೆ ಹೇಳ್ತಿಲ್ಲ. ಆದರದಿ ಕೇಳುವುದು ಅಂದ್ರೆ ನಮ್ಗೆ ಆದರ ಅಲ್ಲಿ ಬರಬೇಕಂದ್ರೆ ಲಕ್ಷ್ಮಿಯ ಅನುಗ್ರಹ ಬೇಕು. ಅಂದ್ರೆ ಲಕ್ಷ್ಮಿ ಅಂದ್ರೆ ಇವಲ್ಲಿ ಏನ್ ತಕೊಳ್ಳೋದು, ಲಕ್ಷ್ಮೀ ಧವನ ಅನುಗ್ರಹ ಬೇಕು. ಲಕ್ಷ್ಮಿಯಲ್ಲಿ ವ್ಯಾಪ್ತನಾಗಿ ಇದ್ದು ಅಂದ್ರೆ ಲಕ್ಷ್ಮಿಯಲ್ಲಿ ಬರ್ತಾಳೆ, ಇವಾಗ ಹಿಂದೆನೂ ನಾವು ಲಕ್ಷ್ಮಿದು ಬಂದಿದೆ. ಇಲ್ಲಿ ಇರುವಂತ ಲಕ್ಷ್ಮಿ ಸೂಕ್ಷ್ಮ ರೂಪ, ಅದು ನೆಕ್ಸ್ಟ್ ಪದ್ಯದಲ್ಲಿ ಇನ್ನೂ ವಿವರ ಕೊಡ್ತಾರ, ವ್ಯಾಪ್ಯಾನಂದದಿ ಅಂತ ಅಲ್ಲಿ ಕೊಡ್ತಾರೆ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಲಕ್ಷ್ಮಿ ಅತೀ ಸೂಕ್ಷ್ಮವಳು. ಹೇಗೆ ಅಂದ್ರೆ ಒಂದು ಜೀವ ತಕೊಂಡ್ರೆ ನಾವು ಹೇಳ್ತೀವಿ ಜೀವದಲ್ಲಿ ತಕೊಂಡ ಜೀವನ ಜೀವನದಲ್ಲಿ ಆ ಪೀಠ ಅಂತೆ, ಆ ಒಂದು ಅಧಿಷ್ಠಾನ, ಆ ಒಂದು ಇದು ಲಕ್ಷ್ಮಿ, ಐ ಮೀನ್ ವಾಯುದೇವರಿದ್ದಾರೆ ಅಲ್ಲಿ ಇರುವಂತ ದೇವರು ಅಂತ ನಾವು ಯಾವುದನ್ನ ಚಿಂತನೆ ಮಾಡ್ತೀವೋ ಮಾನಸಿಕವಾಗಿ ಆ ಚಿಂತನೆ ಮಾಡ್ತೀವಲ್ಲ, ಆ ವಿಗ್ರಹ ಯಾವುದೇ ವಿಗ್ರಹ ತಗೊಳ್ಳಿ ಮನೋ, ಬಿಕಾಸ್ ನಮ್ಮಲ್ಲಿ ನಾವು ಏನು ವಿಗ್ರಹ ಏನೇ ತಗೊಂಡ್ರೆ ಮನಸ್ಸು ತಕೊಳ್ಳಿ ನಿಜವಾಗ್ಲಿ ನೋಡಿ, ಏನೇ ನೀವು ತಗೊಂಡ್ರೆ ಎಲ್ಲವೂ ಪ್ರಾಕೃತ. ಅಪ್ರಾಕೃತ ಏನಂತ ನಮ್ಗೆ ಊಹಾತೀತದ್ದು. ಸೊ ಎಲ್ಲ ಪ್ರಾಕೃತ ಆಗುತ್ತೆ. ಸೊ ಏನೇನು ಚಿಂತನೆ ಮಾಡಿದ್ರೆ ಲಕ್ಷ್ಮಿ ಒಂದೇ ಬರಬೇಕು, ಯಾಕೆಂದ್ರೆ ಅವಳು ಮೂಲ ಪ್ರಕೃತಿಗೆ ಅಭಿಮಾನಿಯಾದವಳು. ಸೊ ಅಲ್ಲಿ ಲಕ್ಷ್ಮಿಯೇ ದೇವರ ಆ ಪ್ರತಿಮಾ ರೂಪ ಅಂತ ಹೇಳ್ದು, ಪ್ರತಿಮೆ ಅಂದ್ರೆ ದೇವರಲ್ಲಿ ಪೂಜೆ ಮಾಡುವಂತದ್ದು. ಯಾರ ದ್ವಾರ ಅದೇ ಹೇಳ್ತೆ, ಲಕ್ಷ್ಮಿ ಮುಖದಿಂದ ಪೂಜೆ ಅಂತಾನೆ ಶಂಕರ, ಲಕ್ಷ್ಮಿಯ ಮೂಲ ಪೂಜೆ ಅಂತ. ಸೊ ಲಕ್ಷ್ಮಿ, ಆ ಲಕ್ಷ್ಮಿಯ ಒಳಗೆ ಒಂದು ದೃಶ್ಯತೆ, ಆ ನೋಟವನ್ನ ಕೊಡ್ತಾನೆ. ಲಕ್ಷ್ಮಿ ಕಣ್ಣಿಡೋದು ಅಂದ್ರೆ ಲಕ್ಷ್ಮಿ ಎಲ್ಲಿ ಕಣ್ಣಿಡುವುದು ಎಂಬ ಕ್ವಾಲಿಟಿ, ಭಗವಂತ ಸ್ತ್ರೀ ರೂಪದಿಂದ ಕೂಡಿರುವಂತ ಪುರುಷ ರೂಪನಾದಂತ ಲಕ್ಷ್ಮಿ ನಾಮಕ ಭಗವಂತ ಲಕ್ಷ್ಮಿಯನ್ನ ಇಟ್ಟುಕೊಂಡು ಎಲ್ಲವನ್ನೂ ನೋಡ್ತಾ ಇದ್ದಾನೆ, ಕಣ್ಣಿಟ್ಟು ಎಲ್ಲರ ಮೇಲೆನೂ ಕಣ್ಣಿಟ್ಟಿದ್ದಾನೆ. ಒಂದು ತಂದೆ, ಒಂದು ತಾಯಿ ಹೇಗೆ ಮಕ್ಕಳ ಮೇಲೆ ಕಣ್ಣಿಟ್ಟು ನೋಡ್ಕೊಳ್ತಾಳೋ ಹಾಗೆ ದೃಶ್ಯತೆ ಅಂತ ನೋಡೋದು ಅಂಬುದು. ನೋಡೋದು ಅಂತ ಒಂದು, ಇನ್ನೊಂದು ಏನು ಅಂದ್ರೆ ಇವಳಲ್ಲಿ ಇದ್ದು ಭಗವಂತ ಏನು ಮಾಡ್ತಾನೆ, ತಿಳಿಯಲ್ಪಡುತ್ತಾನೆ ಲಕ್ಷ್ಮಿ ಮೂಲಕ ತಿಳಿಯಲ್ಪಡ್ತಾನೆ. ಅಂದ್ರೆ ಏನರ್ಥ, ಲಕ್ಷ್ಮಿ ಮೂಲಕ ತಿಳಿಯಲ್ಪಡೋದು ಅಂದ್ರೆ ಲಕ್ಷ್ಮಿ ಸರ್ವಕಾಲ, ವೇದಗಳು ಅನಾದಿ ಅನಂತ ಯಾವತ್ತು ಇರುವಂತದ್ದು, ವೇದಕ್ಕೆ ಒಂದು ಸ್ಟಾರ್ಟಿಂಗ್ ಟೈಮ್ ಇಲ್ಲ, ಅದು ದೇವರ ಗುಣಗಾನವನ್ನೇ ಹೇಳೋದು. ಅದು ಹೇಗಾಗತ್ತ, ಅದಕ್ಕೆ ಹೇಗೆ ಒಂದು ಜಡವೇದಕ್ಕೆ ಎಷ್ಟು ಶಕ್ತಿ ಅಂದ್ರೆ, ಯಾವಾಗ್ಲೂ ಲಕ್ಷ್ಮೀನೇ, ಆ ಲಕ್ಷ್ಮೀನೇ ಆ ವೇದದಲ್ಲಿ ಇದ್ದು ಆ ಭಗವಂತನನ್ನ ತಿಳಿಸ್ಕೊಡ್ತಾರೆ, ಅಲ್ಲೇ ನಾವು ನಿಂತು ಬಿಡ್ತೀವಿ. ಇನ್ನು ಒಂದು ಲೆವೆಲ್, ಲಕ್ಷ್ಮಿ ಭಗವಂತನೇ, ಯಾಕೆಂದ್ರೆ ಅವನು ಹೇಳ್ತಾನಲ್ಲ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ, ಅಂದ್ರೆ ನನ್ನ ಬಗ್ಗೆ ಹೇಳ್ಬೋದು ಯಾರು, ನಾನೇ ಹೇಳ್ಬೇಕು, ಬಿಕಾಸ್ ನನ್ನ ಬಗ್ಗೆ ತಿಳ್ಕೊಂಡವನು ನಾನೇ. ಅದು ಮಾತ್ರ ಅಲ್ಲ, ಯಾರಿಗೆ ಎಷ್ಟೆಷ್ಟು ತಿಳಿಸಬೇಕು, ನನಗೆ ಒಂದು ರೀತಿ, ನಿಮಗೆ ಒಂದು ರೀತಿ, ಇನ್ನೊಬ್ರಿಗೆ ಒಂದು ರೀತಿ, ಅದು ಡಿಪೆಂಡ್ಸ್ ಆನ್ ದ ಕಾಲವೂ ಆಗತ್ತೆ, ಯಾವ ಯಾವ ಕಾಲದಲ್ಲಿ ಯಾವ ಯಾವ ಅವಸ್ಥೆಯಲ್ಲಿ ಎಷ್ಟೆಷ್ಟು ತಿಳಿಸಬೇಕು. ನನಗೆ ಏನಾರು ಒಂದು ತಿಳಿಸಬೇಕು ಅಂದ್ರೆ ದೇವರು ನನಗೆ ತಿಳಿಸಿಕೊಡೋದು ಹಾಗೆ, ನನಗೆ ನನ್ನನ್ನು ನಿಯಮನ ಮಾಡುವಂತ ಈ ತಾರತಮ್ಯ ಪ್ರಕಾರ ಇವರುಗಳಿಗೇನು ಕೊಡಬೇಕು. ಕೊನೆಯಲ್ಲಿ ಲಕ್ಷ್ಮಿ, ಇದು ಎಲ್ಲವೂ ಜಡವಾದ ಜ್ಞಾನ, ಇದನ್ನ ಕೊಡಬೇಕು ಮೋಕ್ಷದಲ್ಲಿ ಸ್ವರೂಪ ಅಲ್ಲಿ. ಸೊ ಇದು ಎಲ್ಲವನ್ನು ಕೊಡುವನು, ತಿಳಿಸುವನು, ದೃಶ್ಯತೆ ಜ್ಞಾಯತೆ. ಲಕ್ಷ್ಮಿ ಎಂಬ ಶಬ್ದಕ್ಕೆ ತಿಳಿಯಲ್ಪಡುವವನು ತಿಳಿಸುವವನು ಯಾರು, ಅವನೇ. ಸೊ ಲಕ್ಷ್ಮೀ ನಾಮಕನಾಗಿರುವ ಇವನೇ ಸ್ಟಾರ್ಟಿಂಗ್ ವಿತ್, ಯಾರಿಗೆ ತಿಳಿಸಬೇಕು ತಾನು ಎಂತದ್ದವನು ಅಂಬೋದನ್ನು ಮೊಟ್ಟ ಮೊದಲು ಲಕ್ಷ್ಮಿಗೆ ತಿಳಿಸಿಕೊಡ್ತಾನಂತ. ದೇವರು ಅಂಬೋದು ಲಕ್ಷ್ಮಿ ಯಾವತ್ತು ನೋಡುತ್ತಾ ಕೇಳುತ್ತಾ, ಯಾವತ್ತು ಪ್ರತ್ಯಕ್ಷವಾಗಿ, ಅವಳಿಗೆ ಮೆಮರಿ ಎಂಬುದಿಲ್ಲ, ನಂತರ ನೆನಪು ಮಾಡಿಕೊಳ್ಳೋದು ಅಂಬೋದಿಲ್ಲ, ಅವಳಿಗೆ ಎಲ್ಲವೂ ಪ್ರತ್ಯಕ್ಷ. ಸೊ ಲಕ್ಷ್ಮಿ ಏನ್ ಮಾಡ್ತಾಳಂದ್ರೆ, ಲಕ್ಷ್ಮಿಗೆ ಅದನ್ನ ಅನುಗ್ರಹ ಮಾಡಿದ್ದಾನೆ. ಲಕ್ಷ್ಮಿ ದೇವಿ ತನ್ನಲ್ಲಿ ಇರುವಂತ ಬಿಂಬ ರೂಪನಾದಂತ ಲಕ್ಷ್ಮೀ ನಾಮಕ ಭಗವಂತನ ಅಂದ್ರೆ ಲಕ್ಷ್ಮಿ ಒಂದೇ ಆಸ್ಪೆಕ್ಟ್ ಅಲ್ಲ, ಲಕ್ಷ್ಮೀನಾಮದಿಂದ ಕೂಡಿರುವಂತ ಪುರುಷ ಬ್ರಹ್ಮ ಪುರುಷ ನಾಮಕನಾದಂತ ಭಗವಂತನ ಸಾಕ ಎಷ್ಟು ಅವನು ತಿಳಿ ಎಷ್ಟು ಅವನು ಅಭಿವ್ಯಕ್ತಿ ಮಾಡಿದ್ದಾನೆ ಅದನ್ನ ಪೂರ್ತಿಯಾಗಿ ಅಭಿವ್ಯಕ್ತ ಆದ ಅವನ ಗುಣಗಳನ್ನ ಅವಳು ಯಾವತ್ತೂ ನೋಡುತ್ತಾ ತಿಳಿ ಅಕ್ಷತೆಯನ್ನ ನೋಡುತ್ತಾ ದೃಶ್ಯತೆ ನೋಡುತ್ತಾ ತಿಳಿಯುತ್ತಾ ಆನಂದವನ್ನ ಅನುಭವ ಮಾಡುತ್ತಾ ಇರುವಂತೆ ಬಿಂಬರೂಪನಾಗನ್ನ ಮಾಡೋದು ಮಾತ್ರ ಅಲ್ಲ, ಪ್ರತಿಬಿಂಬಳಾದಂತ ಇವಳಿಗೆ ಅದನ್ನ ಸದಾ ಕಾಲವನ್ನು ತೋರಿಸ್ತಾ ಇರ್ತಾನೆ. ಇದೊಂದು ತಾನಿರೋದು ಒಂದು, ತಾನಿರೋದು ತಿಳಿಸೋದೊಂದು, ಲಕ್ಷ್ಮಿಗೆ ತಿಳಿಸೋದು ಒಂದು. ಸೊ ಈ ಲಕ್ಷ್ಮಿಯಲ್ಲಿ ತಿಳಿಸುವಾಗ ಅವನಿಗೆ ಹೇಗೆ ಅವಳಿಗೆ ಹೇಗೆ ನೋಡ್ತಾನೆ ಲಕ್ಷ್ಮಿಯ ನೋಟ ಏನು ಅಂದ್ರೆ, ಲಕ್ಷ್ಮೀ ದೇವಿ ಭಗವಂತನನ್ನ ಎಲ್ಲೆಡೆಯನ್ನ ನೋಡ್ತಾ ಇದ್ದಾಳಲ್ಲ, ಈ ದೇವ್ರು ಹೇಗಿದ್ದಾನೆ ಅಂದ್ರೆ ಆ ಒಂದು ಸ್ತ್ರೀ ರೂಪದಿಂದ ಕಾಣಿಸ್ತಾನಂತ ಈ ಪುರುಷರಾಮಕ ಭಗವಂತ. ಸ್ತ್ರೀ ರೂಪ ಅಂದ್ರೆ ಉತ್ತಮ ಗುಣಗಳು ಅಂದ್ರೆ ಲಕ್ಷ್ಮೀಕ್ಕಿಂತ ಮಿಗಿಲಾದ ಗುಣದಿಂದ ಲಕ್ಷ್ಮಿಗೆ ಇದು ಯಾವ್ದು ನಾವು ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಒಂದು ಮಿರರ್ ಇರುತ್ತೆ, ಆ ಮಿರರ್ ಎಷ್ಟು ಸ್ವಚ್ಛವಾಗಿದ್ರು ಪೂರ್ತಿ ರಿಫ್ಲೆಕ್ಟ್ ಮಾಡೋದಿಲ್ಲ, ಮಿರರ್ ಹ್ಯಾಸ್ ಇಟ್ಸ್ ಓನ್, ಸೊ ಆಲ್ಮೋಸ್ಟ್ ಸಿಮಿಲರ್ ಆಗುತ್ತೆ. ಇಟ್ ಇಸ್ ಲೈಕ್ ನೀವು ಫೋಟೋಸ್ ತೆಗೆದ್ರೆ ಒಂದೊಂದು ಲೆನ್ಸ್ ಅಂತಾರ, ಒಂದೊಂದು ಲೆನ್ಸ್ ಒಂದೊಂದು ವ್ಯತ್ಯಾಸ, ಇನ್ನೂ ಶಾರ್ಪ್ ಫಿಕ್ಸ್ ಶಾರ್ಪ್ 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 ಎಷ್ಟಾದ್ರೂ ತದ್ವತ್ ತೋರಿಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗೇನೆ ಲಕ್ಷ್ಮಿಗೆ ಎಷ್ಟು ದೋಷ ಅಷ್ಟು ತೋರಿಸ್ತಾನಂದ್ರೆ ಇವನಿಗೆ ಅದಕ್ಕಿಂತ ಮಿಗಿಲಾಗಿ ಎಲ್ಲವೂ ಇವನಲ್ಲಿ ಇದೆ. ಅದನ್ನ ಲಕ್ಷ್ಮಿ ಆ ಒಂದು ಆ ಉತ್ತಮ ಲಕ್ಷಣವನ್ನ ಅವಳ ಯೋಗ್ಯತೆಗೆ ಅನುಗುಣವಾಗಿ ನೋಡುವಂತೆ ಅವನು ಮಾಡ್ತಾನಂತ. ಸೊ ಇದನ್ನೇ ಹೇಳ್ತಾ ಬಿಂಬನ ಇದ್ದಾನಂತ. ಆಮೇಲೆ ಬಿಕಾಸ್ ಆಫ್ ದಟ್ ಅವಳಲ್ಲಿ ಏನಾಗತ್ತಂದ್ರೆ ಅವಳಿಗೇನು ಆ ಲಕ್ಷಣಗಳು ಎಲ್ಲವೂ ಆ ಸ್ತ್ರೀರೂಪದ ಲಕ್ಷಣ ಅದು ಮಾತ್ರ ಪೂರ್ತಿ ಉಳಿದು ಸ್ತ್ರೀರೂಪದ ಎಲ್ಲ ಲಕ್ಷಣಗಳು ಎಷ್ಟೆಷ್ಟು ಅಭಿವ್ಯಕ್ತ ಮಾಡುತ್ತಾನೋ ಅಷ್ಟೂ ಲಕ್ಷಣಗಳು ಅವನ ಅನುಗ್ರಹದಿಂದ ಇವಳಿಗೆ ಬರುತ್ತಂತ. ಲಕ್ಷ್ಮಿಗೇನು ಅಂದ್ರೆ ಅಧಿಷ್ಠಾನ ಪ್ರಪಂಚದಲ್ಲೇ ಆಗಿರುವಂತ ಒಂದೇ ಹೊತ್ತು ಲಕ್ಷ್ಮಿ ಆಗ್ತಾಳೆ. ಪೂರಾ ಅಧಿಷ್ಠಾನವು ಅಷ್ಟೊಂದು ಎಲ್ಲರಿಗಿಂತ ಮಿಗಿಲ ಚತುರ್ಮುಖನಿಗೇನು ಮಿಗಿಲ ಮಿಗಿಲಾದಂತ ಗುಣಗಳು ಅವಳಲ್ಲಿ, ಮಿಗಿಲಾದಂತ ಪುರುಷತ್ವ ಅವಳಲ್ಲಿ ಇರುತ್ತೆ. ಸೊ ಇದೆಲ್ಲವೂ ಆಗತ್ತೆ ಅವಳಿಗೆ ಅಧಿಷ್ಠಾನಕ್ಕೇನಾಗುತ್ತೆ ಅಧಿಷ್ಠೇಯನಾದ ಭಗವಂತ. ಸೊ ಹೀಗೆ ಅವನು ಇದ್ರು ಅದಕ್ಕೆ ಲಕ್ಷ್ಮೀ ಧವ ಅಂತ. ಸೊ ಇವಾಗ ಹೇಳೋದು ಈ ಲಕ್ಷ್ಮೀ ದೇವಿಯ ಆ ಪತಿ ಪತಿ ಅಂದ್ರೆ ಸೋಭಶ ಅಂತ ಹೇಳಿದ್ದಾರೆ ಇವನೇ ಸ್ವತಂತ್ರವಾಗ ಹೀ ಕಂಟ್ರೋಲ್ಸ್ ಎವ್ರಿಥಿಂಗ್ ಅಂದ್ರೆ ನೋಡಿ ಈ ಲಕ್ಷ್ಮಿಗೇನೋ ಸ್ವತಂತ್ರ ಚೂರು ಚೂರು ಇಲ್ಲ ಅಂದ್ರೆ ನಮ್ಗೆ ಸ್ವತಂತ್ರ ಅಂಬೋದು ಎಷ್ಟು ದೊಡ್ಡ ಭ್ರಮೆ ಆಗಬೇಕು ಅಂತ ಅದನ್ನ ಮುಖ್ಯವಾಗಿ ತಿಳಿಸ್ತಾರೆ. ಇದಾದ ಮೇಲೆ ಅವನನ್ನ ಆ ಲಕ್ಷ್ಮಿ ಅಂಬ ಭಗವಂತ ಇನ್ನೂ ಹೇಗಿದ್ದಾನಂದ್ರೆ ಎಲ್ಲವನ್ನೂ ಯಾವಾಗಲೂ ಎಲ್ಲೆಡೆ ಯಾವುದೇ ತಡೆ ಇಲ್ಲದೆ, ದಟ್ ಇಸ್ ಇಂಪಾರ್ಟೆಂಟ್. ಲಕ್ಷ್ಮಿಗೇನು ಅದು ಕೊಡ್ತಾನೆ ಎಲ್ಲದಲ್ಲಿನು ಎಲ್ಲ ವಸ್ತುಗಳನ್ನು ಆಲ್ ಟೈಮ್ಸ್ ಆಲ್ ವಸ್ತು ಆಲ್ ಟೈಮ್ಸ್ ಆಲ್ ಪ್ಲೇಸಸ್ ದೇಶ ಕಾಲ ಅಂತ ಹೇಳ್ತಾರೆ. ದೇಶ ಕಾಲದಲ್ಲಿ ಇರುವಂತ ಎಲ್ಲದಲ್ಲಿನು ತಡೆ ಇಲ್ಲ ಅವನಿಗೆ, ತಡೆ ಇಲ್ಲ ಲಕ್ಷ್ಮಿಗೇನು. ಈ ವಾಟ್ ಎವರ್ ಇಸ್ ಇಲ್ಲಿ ಇರೋದು ಅವಳಿಗೆ ಏನ್ ನೋ ಅಬ್ಸ್ಟ್ರಕ್ಷನ್ ಅಬ್ಸ್ಟ್ರಕ್ಷನ್ ಇಲ್ಲದೆ ಶಿ ಕ್ಯಾನ್ ಸಿ ಇಟ್ ಕ್ರಿಸ್ಟಲ್ ಕ್ಲಿಯರ್ ಎವ್ರಿ ವೇರ್. ಹಾಗೆ ಮಾಡುವಂತೆ ಇವನು ಮಾಡ್ತಾನೆ. ಇವನಲ್ಲಿ ಅಂತೂ ಸ್ವತಂತ್ರವಾಗಿ ಆ ಗುಣಗಳು ಇರತ್ತೆ ಅಂತ. ಆಮೇಲೆ ಅದು ಮಾತ್ರ ಅಲ್ಲ, ಹೀಗೆ ನಮ್ಗೆ ಪ್ರಯೋಜನ ಬೇಕಲ್ಲ ಇಷ್ಟು ಲಕ್ಷ್ಮಿ ಬಗ್ಗೆ ಇಷ್ಟು ತಿಳ್ಕೊಂಡು ನಮ್ಗೆ ಏನು ಪ್ರಯೋಜನ, ನಮ್ಗೇನು ಪ್ರಯೋಜನ ಅಂದ್ರೆ ಈ ತರ ಲಕ್ಷ್ಮಿ ಅಲ್ಲಿ ಇರುವಂತ ಭಗವಂತ ಅಧಿಷ್ಠಾನ ಅಧಿಷ್ಠೇಯ ಲಕ್ಷ್ಮಿಯೂ ಬೇಕು, ಅಧಿಷ್ಠಾನ ಅಧಿಷ್ಠೇಯವಾದಂತ ಲಕ್ಷ್ಮೀ ನಾರಾಯಣರನ್ನ ಈ ತರ ನಾವು ಮಾಡಿದ ನಮಗೆ ಕಣ್ಣು ಕೊಡ್ತಾನಂತೆ. ನಮಗೆ ಅಂದ್ರೆ ನಮಗೆ ಅಂದ್ರೆ ನಮ್ಮ ಜೀವಕ್ಕೇನೆ, ನಾನು ಅಂದ್ರೆ ನನ್ನ ಜೀವನೇ ಆಗತ್ತ ಮೊಟ್ಟ ಮೊದಲು ಆ ಜೀವಕ್ಕೆ ಕಣ್ಣು ಕೊಡ್ತಾನ. ಕಣ್ಣು ಕೊಡ್ತಾನ ಅಂದ್ರೆ ಅದಕ್ಕೆ ಕಣ್ಣು ಇದೆ ಅಂತ ಹೇಳೋ ತಾತ್ಪರ್ಯ ಆ ಕೊನೆಯಲ್ಲಿ ದೇವರನ್ನ ನೋಡೋದು ಅಂದ್ರೆ ಇಲ್ಲಿಲ್ಲ, ಕೊನೆಯಲ್ಲಿ ಜೀವ ತನ್ನದೇ ಆದಂತ ಆ ಜೀವದ ಕಣ್ಣಿನಿಂದ ಒಂದು ಆ ಜೀವ ಆ ಒಂದು ಜಡವಾದ ಕಣ್ಣಲ್ಲ ಚೇತನಾತ್ಮಕ ಕಣ್ಣಿನಿಂದ ನೋಡೋದು ತಿಳಿಯೋದು ಅದನ್ನು ಕೊನೆಯಲ್ಲಿ ವೈಕುಂಠದಲ್ಲಿ ಮಾಡ್ತಾನೆ. ಇಲ್ಲಿನೂ ಈ ಜಡವಾದ ಪ್ರಪಂಚದಲ್ಲಿನೂ ನಮಗೆ ಆ ಒಂದು ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಅಂಬುದು ಜಡಜ್ಞಾನವೇ, ಅಪರೋಕ್ಷ ಜ್ಞಾನದಲ್ಲಿ ನಾವು ಅದೇ ವಿ ಆರ್ ಬಾಂಡೆಡ್ ಅಲ್ಲಿ ನಾವು ನೋಡಿದ್ರ ಅಷ್ಟಷ್ಟು ಫಲ ಅದಕ್ಕೆ ಸದೃಶವಾಗ ಆ ಒಂದು ಸಂಸಾರವನ್ನೇ ನಾಶ ಮಾಡುವಂತ ಮಾಡ್ತಾನಂತ. ಇವಾಗ ನಮ್ಗೆ ಅಪರೋಕ್ಷ ಜ್ಞಾನ ಅಂತ ಏನೋ ಎಷ್ಟು ಟ್ರಿಲಿಯನ್ ಟ್ರಿಲಿಯನ್ ಇಯರ್ಸ್ ಆಮೇಲೆ ಬರಬಹುದು ಏನೋ. ಇವಾಗ ಏನು ನಮ್ಮ ಸ್ಥಿತಿ ಅಂದ್ರೆ ಇವಾಗೆ ನಮಗೇನು ಎಲ್ಲ ಕಡೆನು ದಟ್ ಅವೇರ್ನೆಸ್, ದಟ್ ಅವೇರ್ನೆಸ್ ನಮ್ಗೆ ಕೊಡ್ತಾರಂತೆ. ದೇವರಿದ್ದಾನೆ, ದೇವರು ಲಕ್ಷ್ಮೀ ಸಹಿತನಾದಂತ ನಾರಾಯಣ ಅಂದ್ರೆ ಯಾಕೆ ಲಕ್ಷ್ಮೀ ಸಹಿತ ಇಟ್ಕೋಬೇಕು, ನಾರಾಯಣ ಇಟ್ಕೊಳ್ಳಂದ್ರ ಲಕ್ಷ್ಮೀ ಭಕ್ತಳು, ಹೇಗೆ ಅವನು ತನ್ನ ಭಕ್ತಳನ್ನ ಬಿಡೋದೇ ಇಲ್ಲ. ಅದೇ ಮರಳು ಮಾಡಿಕೊಂಡೆ ಎಲ್ಲೋ ಅಂತ ಹೇಳ್ತಾರ ಹಾಡಿ ಹೇಳುವಾಗ, ದಟ್ ಈಸ್ ಭಾವ. ಆ ತರ ಮಾಡಿದ್ಯಮ್ಮ ನಿನ್ನ ಅನುಗ್ರಹ, ನಿನ್ನ ಮೂಲಕವಾಗವನು ಅದು ಅನುಗ್ರಹ ನನ್ಗೆ ಮಾಡೋ ಅಂತ ಒಂದು ಪ್ರಾರ್ಥನೆ. ಸೊ ಹೀಗೆ ಪುರಂದರದಾಸರು ಮಾಡಿದ್ದಾರೆ. ಸೊ ಅದು ನಮ್ಗೇನು ಅದೇ ಅನುಕೂಲ ಆಗುತ್ತೆ, ದೇವರ ನೆನಪು ಬರುವಂತೆ ಆ ಲಕ್ಷ್ಯ ನಮ್ಮಲ್ಲಿ, ಆ ಲಕ್ಷ್ಯ, ಆ ಆದರ ಹರಿಕಥಾಂಸರ ಜಸ್ಟ್ ನೋಡೋದು ವಸ್ತು ಮಾತ್ರ, ಕೇಳೋವಾಗ್ಲೂ ನಮ್ಮ ಮನಸ್ಸಿಗೆ ಎಲ್ಲೋ ಚಿಲ್ಲಾ ಬಿಲ್ಲಾ ಓಡ್ತಾ ಇರುತ್ತೆ, ಇಲ್ಲದೆ ಆ ವಿಷಯದಲ್ಲಿ ಗ್ರಹಣ, ಆದರದಿಂದ ಆ ವಿಷಯ ಗ್ರಹಣ ಅದು ಆಗಲಕ್ಕೆ ಈ ಲಕ್ಷ್ಮೀ ಅಂತ ಇದಾಗತ್ತೆ. ಆಮೇಲೆ ಇದು ಮಾತ್ರ ಅಲ್ಲ, ಲಕ್ಷ್ಮೀ ನಾರಾಯಣನ ನಾವು ಚಿಂತನೆ ಮಾಡಿದ್ರೆ ಎಲ್ಲ ಅಪವಿತ್ರವಾದ ವಸ್ತುಗಳೇ ನಮ್ಮ ಸುತ್ತ ಇರೋದು ಎಲ್ಲವೂ, ಅಲ್ಲಿ ನಾವು ಕೆಲವು ಶುಭ ವಸ್ತುಗಳು, ಹಳದಿ ನಾವು ಶುಭ ವಸ್ತುಗಳನ್ನ ಕೊಡ್ತೇವೆ, ಮರದ ಬಾಗಿನ ಕೊಡ್ತೀವಿ, ಇದು ಏನು ಶುಭ ವಸ್ತು ಮಂಗಳ ವಸ್ತು ಇದನ್ನು ಕೊಡ್ತೀವಿ. ಅಲ್ಲಿ ಲಕ್ಷ್ಮಿಯ ರೂಪ ಚಿಂತನೆಯನ್ನ ಮಾಡ್ತೀವಿ ನಾವು, ಈ ರೂಪ ಅಂದ್ರೆ ಲಕ್ಷ್ಮಿಯಲ್ಲಿ ಇರುವಂತ ಭಗವಂತನನ್ನ ಚಿಂತನೆ ನಾವು ಮಾಡುದು. ಸೊ ಅಲ್ಲಿ ಮಾಡುವಾಗ ದೇವರು ಏನ್ ಮಾಡ್ತಾನೆ, ಲಕ್ಷ್ಮಿಗೆ ಮಾತ್ರ ಅಲ್ಲ ಆ ವಸ್ತುಕ್ಕೇನು ಆ ಒಂದು ಆ ಪವಿತ್ರತೆ ಶುಭ ಲಕ್ಷಣ, ಲಕ್ಷ್ಮಿಯಲ್ಲಿ ಎಲ್ಲಾ ಲಕ್ಷಣಗಳು ಇದೆ ಅಂತ ಹೇಳ್ತೀವಿಲ್ಲ, ಅದು ಯಥಾಯೋಗ್ಯವಾಗಿ ಅನುಗ್ರಹ ಮಾಡುತ್ತಾನಂತ. ಸೊ ಹೀಗೆ ಇದಾಗತ್ತೆ ಅಂತ. ಆಮೇಲೆ ಲಕ್ಷತೆ ಅಂದ್ರೆ ಇದು ಎಲ್ಲರಿಗೇನೆ ಯಾಕೆ ಆಗುತ್ತಾ, ಯಾಕೆ ಏನು ಲಕ್ಷ್ಮಿ ಲಕ್ಷ್ಮಿ ಅಂದ ಕೂಡಲೇ ಆಗತ್ತಾ ಅಂದ್ರೆ ಇಲ್ಲ ಅಂತಾರೆ. ಈ ಇದು ಅವನು ಎಲ್ಲರಿಂದಲೂ ನೋಡಲ್ಪಡ್ತಾನೆ ತಿಳಿಯಲ್ಪಡ್ತಾನೆ ಯಥಾಯೋಗ್ಯ ಇದೇ ಇದ್ದ ಅಂದ್ರೆ ಅದು ಆಗತ್ತಾ ಅಂದ್ರೆ ಇಲ್ಲ, ಎಲ್ಲರಿಂದಲೂ ಅಂತ ಹೇಳಿದ್ರೆ ಅದಕ್ಕೆ ಪುಣ್ಯ ಬೇಕು, ಪುಣ್ಯಶಾಲಿಗಳು ಅದಕ್ಕೆ ಬೇಕಾದ ಪುಣ್ಯ, ಆ ಪುಣ್ಯವನ್ನ ನಾವು ಮಾಡಬೇಕಂತ. ಆ ಪುಣ್ಯ ಕರ್ಮ ಮಾಡಬೇಕು ಅಂದ್ರೆ ನಮ್ಗೆ ಧರ್ಮ ಬೇಕು, ಧರ್ಮ ಇದ್ದಾಗೆ ಪುಣ್ಯ ಕರ್ಮಗಳು ಮಾಡ್ಲಿಕ್ಕೆ ಆಗತ್ತೆ. ಸೊ ಹಾಗೆ ಪುಣ್ಯಶಾಲಿಗಳಿಂದ ನೋಡಲ್ಪಡುವನು ತಿಳಿಯಲ್ಪಡುವ, ಅದು ಹೇಗೆ ಪುಣ್ಯಶಾಲಿಯಿಂದ ನೋಡಲ್ಪಡುವನು ತಿಳಿಯಲ್ಪಡುವನು, ಪುಣ್ಯ ಮಾಡಿದ್ದವರಿಗೆ ಕೊನೆಯಲ್ಲಿ ನಿಜವಾದ ಅಪ್ರೋಕ್ಷ ಜ್ಞಾನ ದರ್ಶನವನ್ನು ಅವನು ಕೊಡ್ತಾನೆ. ಪುಣ್ಯಶಾಲಿಗಳಿಗೆ ಹೇಗೆ ನೋಡ್ತಾರೆ, ಸರಿ ಇದೆಲ್ಲ ಆಯ್ತು, ಪುಣ್ಯಶಾಲಿಗಳಿಂದ ನೋಡಲ್ಪಡುವನು ತಿಳಿಯಲ್ಪಡುವನು, ಸರಿ ಈ ಋಷಿಗಳನ್ನ ತಕೊಳ್ಳೋಣ, ಅಲ್ಲ ನಮ್ಮ ಆಚಾರ್ಯರು ಮಧ್ವಾಚಾರ್ಯರು ಮುಂತಾದ ಪರಂಪರೆಯಲ್ಲಿ ಬಂದ ತಕೊಳ್ಳಿ, ಅವರೆಲ್ಲ ಹೇಗೆ ನೋಡ್ತಾರೆ ಈ ದೇವರನ್ನ ಅಂದ್ರೆ ಹೇಳ್ತಾರೆ ಲಕ್ಷ್ಮಿ ಅಂತ ಹೇಳುವಾಗ ಲಕ್ಷ್ಮಿಯಿಂದ ನಮ್ಗೆ ಗೊತ್ತಲ್ಲ, ಲಕ್ಷ್ಮಿಯಿಂದ ಸಂಪತ್ತು ದುಡ್ಡು ಕಾಸು ಲೌಕಿಕ ಅಲೌಕಿಕ ಈ ಸಂಪತ್ತೇ ಲಕ್ಷ್ಮಿ ಅಂತೇವೆ. ಲಕ್ಷ್ಮಿ ಕಟಾಕ್ಷ ಅಂತ ಹೇಳಿ ಲಕ್ಷ್ಮಿ ಲಕ್ಷ್ಮಿ ವಾಸ ಮಾಡುತ್ತಾಳ ಅಂತ ಲಕ್ಷ್ಮಿ ನಿವಾಸ ಅಂತ ಹೇಳಿ ಅಂದ್ರೆ ಏನು ಅಂದ್ರೆ ಮಹತ್ವವಾದ ವಸ್ತು ಗೊತ್ತಲ್ಲ ನಮ್ಗೆ ಲಕ್ಷ್ಮಿ ಅಂದ್ರೆ ಎಲ್ಲ ನಮ್ ತರ ಒಂದು ಅಣುವಷ್ಟು ಜೀವ ಅಲ್ಲ, ದೂರ ದೇಶ ಕಾಲ ಕೂಡಿರುವಂತದ್ದು, ಅಲ್ಲಿ ಅಲ್ಲಿ ದೇವರನ್ನು ಇಟ್ಕೊಂಡಿವಿ. ಸೊ ಹೇಗೆ ನೋಡೋದು ಮಹತ್ವ ಅಂದ್ರೆ ಈ ಜ್ಞಾನಿಗಳು ಲಕ್ಷ್ಮೀ ನಾರಾಯಣನನ್ನ ಲಕ್ಷ್ಮಿಯಲ್ಲಿ ಇರುವಂತ ನಾರಾಯಣನನ್ನ ಸಂಪತ್ತು ಅಂತ ನೋಡೋದು. ಎಂಥ ಸಂಪತ್ತು ಅಂದ್ರೆ ಇದು ದೊಡ್ಡ ನಿಧಿ ಅಂತ, ಅವನ ಮಹತ್ವ ಭಗವಂತನ ಮಹತ್ವವನ್ನ ನೋಡ್ತಾರ, ಅದಕ್ಕೆ ಬರುತ್ತೆ ನಮ್ಗೆ ಇದರಲ್ಲಿ ವಿಶ್ವರೂಪ ಇದರಲ್ಲೆಲ್ಲ ಮಹತ್ವ ದೊಡ್ಡ ಆ ದೇವರ ಐಶ್ವರ್ಯ ವಿಭೂತಿ ಇದು ದೊಡ್ಡ ವಸ್ತು, ದೇವರನ್ನ ದೊಡ್ಡ ವಸ್ತುವಾಗಿ ನೋಡಬೇಕು ತಿಳಿಯಬೇಕು ಎಲ್ಲಿ ಇದ್ರು. ಸೊ ಇದನ್ನ ಜ್ಞಾನಿಗಳು ನೋಡ್ತಾರ ಅಂತ ಹೇಳ್ತಾರೆ. ಆಮೇಲೆ ನೋಡೋದು ಮಾತ್ರ ಅಲ್ಲ, ಈ ಒಂದು ಭಗವಂತನ ಅಧೀನವಾಗಿ ಎಲ್ಲವೂ ಇದ ಅಂಬೋದನ್ನ ತಿಳ್ಕೊಳ್ತಾರಂತ. ಸೊ ಹೀಗೆ ಈ ಒಂದು ಲಕ್ಷ್ಮಿ, ಅದಕ್ಕೆ ಇಲ್ಲಿ ಹೇಳ್ತಾರೆ ವ್ಯಾಪಿಸಿ ಸ್ವವಶ ವ್ಯಾಪಿಸಿ ಎನಿಸಿ ಲಕ್ಷ್ಮೀ ಧವ ಅಂದ್ರೆ ಲಕ್ಷ್ಮಿ ಜೊತೆಲಿ ಅದಕ್ಕೆ ಪೂಜೆ ಮಾಡುವಾಗಲೂ ನಾವು ಲಕ್ಷ್ಮಿ ಸಹಿತನಾದಂತ ನಾರಾಯಣ, ಅದಕ್ಕೆ ನಾವು ತಾರತಮ್ಯ ಕ್ರಮ ಪ್ರಕಾರ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲ ಜೀವಗಳನ್ನು ಇಟ್ಟುಕೊಂಡು ಲಕ್ಷ್ಮಿ ಎಂದು ದೇಶ ಕಾಲ ಇದು ನೋಡುವಾಗಲೇ ನಾವು ಎಲ್ಲಾ ಕಡೆ ನಿತ್ಯ ವಸ್ತುಗಳು ನೋಡ್ತಾ ಬಂದೀವಿ, ನಿತ್ಯ ವಸ್ತುಗಳು ಲಕ್ಷ್ಮಿ ಅಂತ ಅಂದ್ರೆ ದೇಶ ಕಾಲ ಎಲ್ಲ ಕಡೆನೂ ಪೂರ್ತಿಯಾಗಿರುವಳು. ಸೊ ಅಲ್ಲಿ ಇರುವಂತ ಭಗವಂತ ಅಂತ ತಿಳಿದು ಎನಿಸಿ ಲಕ್ಷ್ಮೀ ಧವ ಚರಾಚರದೊಳಗೆ ತುಂಬಿಸ. ಸೊ ಅದು ವ್ಯಾಪ್ತಿಯನ್ನ ತಿಳಿದು ಎಲ್ಲ ಕಡೆನೂ ಇದ್ದಾನೆ. ಇದು ನಮ್ಗೆ ಯಾಕೆ ತಿರ್ತಾ ವ್ಯಾಪ್ತಿ ಸಂಧಿ ಆಯ್ತು ತಿರ್ಗಾ ತಿರ್ಗಾ ಇಲ್ಲಿ ಏನು ವ್ಯಾಪ್ತ ವ್ಯಾಪ್ತ ಅಂತ ಹೇಳ್ತಾರೆ ಅಂದ್ರೆ, ಇದು ನಾವು ಹೇಳ್ತಾ ಏನಾಗತ್ತಂದ್ರೆ ದೇವರಿದ್ದಾನೆ, ನಮ್ಮ ಕರ್ತವ್ಯ ನಮ್ಮ ಧರ್ಮವನ್ನ ನಾವು ಮಾಡಿದ ದೇವರಿದ್ದಾನೆ ರಕ್ಷಣೆ ಮಾಡುತ್ತಾನೆ. ಸೊ ಆ ಭರವಸೆ ನಮ್ಗೆ ಬರುತ್ತೆ. ಬೇಸಿಕಲಿ ನಮ್ಮಲ್ಲಿ ಭಯ ಹೋಗತ್ತೆ, ದಟ್ ಈಸ್ ಅವರ್ ಮೇನ್ ಪ್ರಾಬ್ಲಮ್. ಭಯ ಹೋಗತ್ತೆ, ಅಭಯ ಸಿಕ್ಕತ್ತೆ. ಅದಕ್ಕೆ ಮದ್ದು ಏನು ಅಂದ್ರೆ ಇದೇ ಲಕ್ಷ್ಮೀ ಧವ ವಿಷ್ಣು ಸಹಸ್ರನಾಮದ ನಮ್ಮೊಳಗೆ ಇರುವಂತದ್ದು ವಿಷ್ಣು ಸಹಸ್ರನಾಮ ಭೃತಿ ಸಹಸ್ರ ಪ್ರತಿಪಾದ್ಯ ಒಂದು ರೂಪ ಅದನ್ನ ಸ್ಮರಣೆ ಮಾಡಬೇಕು ನಮ್ಗೆ ಧೈರ್ಯ ಕೊಡ್ತಾ ಇದ್ದಾರೆ. ಭಯ ರಾಹಿತ್ಯ ಸ್ಥಿತಿ ಮೋಕ್ಷದಲ್ಲಿಯೇ ಇರೋದು, ಅದನ್ನ ಇಲ್ಲಿಯೇ ದಾಸರು ನಮ್ಗೆ ತಂದುಕೊಡ್ಲಕ್ಕೆ ಇದನ್ನ ನೀವು ಮಾಡಿ ಅಂತ ಹೇಳ್ತಾರೆ. ಈ ತರ ತಿಳ್ಕೊಂಡು ಸರಾಚರಗಳ ತುಂಬಿಹ ಅವಿದಿತನ ಸಾಕಲ್ಯ ಬಲ್ಲವರಾರು ಅವಿದಿತನ. ಸೊ ಇವನನ್ನ ಈ ಭಗವಂತನನ್ನ ಸಾಕಲ್ಯ ಎಂದ್ರೆ ಈ ಯಾರಿಂದಲೂ ತಿಳಿಲಕ್ಕೆ ಸಾಧ್ಯ ಇಲ್ಲದಂತ ಈ ಭಗವಂತನನ್ನ ಸಾಕಲ್ಯನ ಪೂರ್ತಿಯಾಗಿ ತಿಳ್ಕೊಳ್ಳಕ್ಕೆ ಆಗೋದೇ ಇಲ್ಲ, ಪೂರ್ತಿಯಾಗಿ ತಿಳಿಲಕ್ಕೆ ಸಾಧ್ಯ ಇಲ್ಲ. ಇವನನ್ನ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಇವನನ್ನ ತಿಳಿಯಬೇಕು ಅಂತ ಇಲ್ಲಿ ಹೇಳ್ತಾರಂಭಲ್ಲಿ ಕೃಷ್ಣಾರ್ಪಣ ಮಸ್ತು. ನಾವು ನೆಕ್ಸ್ಟ್ ಪದ್ಯವನ್ನ ನೋಡೋಣ, ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ.